श्रीगुरुभ्यो नमः हरिः ओम् हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराच्युतानन्तलीला गोपालपालितान् विद्यापयो निधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं धीविशुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः हरिः ओम्। अन्योन्याश्रित रागरज्जु वितते संसृत्य भेद्यद्रुमे संग्रह्य प्रतिकल्पमव्यज मुखान् भुङ्क्ते सुपर्णानिह। तं विश्वाद्भुतलुब्धकं दितिसुतः श्रुत्वा बकोऽभ्याययौ नूनं मीनतनुं तिमिङ्गिलमिव ವ್ಯತ್ಯಸ್ತಬುದ್ಧಿರ್ಬಕಃ. ಇಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣಯಂಥವ ಕೃಷ್ಣನ ಅದ್ಭುತವಾದ ರೂಪದ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅನ್ಯೋನ್ಯಾಶ್ರಿತ ರಾಗ ರಜ್ಜು ವಿತತೆ ಸಂಸ್ಮೃತಿ ಅಭೇದ್ಯ ದ್ರುಮೆ. ಈ ಸಂಸಾರವೇ ಅಭೇದ್ಯ ದ್ರುಮ ಅಂದರೆ ಸಂಸಾರವೆಂಬ ಛೇದಿಸಲಿಕ್ಕೆ ಸಾಧ್ಯವಿಲ್ಲದಂಥ ವೃಕ್ಷ ಯಾವುದು ಅಂದರೆ ಸಂಸಾರ. ಸಂಸಾರವೇ ದೊಡ್ಡ ವೃಕ್ಷ. ಈ ಸಂಸಾರ ಅಂದರೆ ಯಾವುದು ಹೇಳ್ತಾರೆ? ಪರಸ್ಪರ ಅನ್ಯೋನ್ಯಾಶ್ರಿತ ರಾಗ ರಜ್ಜು ವಿತತೆ. ಒಬ್ಬೊಬ್ಬರ ಮೇಲೆ ಅಂದರೆ ಏನು ಜನ ಇದ್ದಾರೆ ಸಂಸಾರದಲ್ಲಿ, ಒಬ್ಬರ ಮೇಲೊಬ್ಬರಿಗೆ ರಾಗ ಅಭಿಮಾನಾದಿಗಳೆಂಬ ಹಗ್ಗ ಎಲ್ಲರನ್ನ ಕಟ್ಟಿ ಹಾಕಿ. ರಾಗ ರಜ್ಜು ವಿತತೆ, ಆ ಪರಸ್ಪರ ಅನುರಾಗವೆಂಬ ಪಾಶ, ಆ ಪಾಶವೇ, ಆ ಬಿಗಿದಂಥ ಪಾಶವೇ ಸಂಸಾರ. ಆ ಸಂಸಾರವೇ ದೊಡ್ಡ ವೃಕ್ಷ. ಅಂಥ ವೃಕ್ಷದ ಮೇಲೆ ಸಂಗ್ರಹ್ಯ ಪ್ರತಿಕಲ್ಪಂ, ಪ್ರತಿಯೊಂದು ಕಲ್ಪದಲ್ಲಿ ಎಲ್ಲ ಪಕ್ಷಿಗಳನ್ನು ತಂದು, ವಿಶೇಷವಾಗಿ ತಿನ್ನುವಂಥವ ಕೃಷ್ಣ. ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮಾದಿಗಳೆಲ್ಲ ಹೇಗಿದ್ದಾರೆ, ಪ್ರತಿಕಲ್ಪಂ ಅಬ್ಜಜ ಮುಖಾನ್ ಭುಂಕ್ತೆ ಸುಪರ್ಣಾನ್ ಇಹ. ಈ ಬಕಪಕ್ಷಿಗಳಿವೆಯಲ್ಲ, ಇವ ಬಕಾಸುರನ ಒಂದು ಚಿಂತನೆ ಕೊಡ್ತಾ ಇದ್ದಾರೆ. ಬಕಪಕ್ಷಿ ಅದು ಏನು ಮಾಡುತ್ತೆ, ಮೀನುಗಳನ್ನು ಹಿಡಿದು ತಿಂದು ತಿಂದು ಬದುಕುತ್ತೆ, ಮೀನುಗಳನ್ನು ತಿಂತಾ ಇದೆ. ಯಾವುದು ಬಕಪಕ್ಷಿ, ಬಕಾಸುರ. ಆದರೆ ಕೃಷ್ಣ ಎಂಥವ ಅಂದರೆ ಬ್ರಹ್ಮದೇವರೇ ಮೊದಲಾದಂಥ ಸುಪರ್ಣಾನ್, ಪಕ್ಷಿಗಳನ್ನು ಹಿಡಿದು ತಿನ್ನುವವ. ಈ ಸಂಸಾರ ವೃಕ್ಷದ ಮೇಲಿದ್ದುಕೊಂಡು ಈ ಪಕ್ಷಿಗಳನ್ನೇ ಭೋಜನ ಮಾಡುವ. ಅಂದರೆ ಇದೇನು ರೀ, ದೇವ್ರು ತಿನ್ಬಿಡ್ತಾರಾ ಅಂದರೆ ಹಾಗಲ್ಲ. ಲಯ, ಲಯ ಅಂದರೆ ಇವರೆಲ್ಲರ ಶರೀರದಿಂದ ಅವರನ್ನು ಬಿಡುಗಡೆ ಮಾಡುವುದು ಲಯ. ಆ ಕಾಲಕ್ಕೆ ಭಗವಂತ ಏನು ಮಾಡುತ್ತಾನೆ, ಅವರ ಶರೀರಗಳನ್ನು ಅವರಿಂದ ಬಿಡುಗಡೆ ಮಾಡುವ ಕಾರ್ಯಕ್ರಮ, ಅದು ಲಯ. ಹೊಟ್ಟೆಯಲ್ಲಿ ಹಾಕ್ಕೊಳ್ತಾನೆ, ಶರೀರ ಬಿಡುಗಡೆ ಮಾಡುತ್ತಾನೆ, ಜೀವರಾಶಿಗಳನ್ನು ಬಚ್ಚಿಟ್ಟುಕೊಳ್ತಾನೆ. ಬ್ರಹ್ಮಾದಿ ದೊಡ್ಡ ದೊಡ್ಡ ಹಕ್ಕಿಗಳನ್ನೇ ನುಂಗುವವ ಇವ. ಅವರಂಥ ಹಕ್ಕಿಗಳು ಅಂದರೆ ಸುಪರ್ಣರು, ಶೋಭನವಾದ ಪರ್ಣ ಅಂದರೆ ಜ್ಞಾನ ಭಕ್ತಿ, ಜ್ಞಾನ ಆನಂದ ಮೊದಲಾದಂಥ ಈ ರೆಕ್ಕೆಗಳಿರತಕ್ಕಂಥ ಪಕ್ಷಗಳಿರುವಂಥ ದೊಡ್ಡ ದೊಡ್ಡ ಪಕ್ಷಿಗಳವರೆಲ್ಲ ಅವರನ್ನೇ ಭೋಜನ ಮಾಡುವಂಥ ದೊಡ್ಡವ ಇವ, ದೊಡ್ಡ ಪಕ್ಷಿ ಇವ. ಇವ ಒಬ್ಬ ದೊಡ್ಡ ಪಕ್ಷಿ, ಯಾರು ಇವನೂ ಸುಪರ್ಣ. ಜ್ಞಾನ ಆನಂದವೆಂಬ ಪರ್ಣಗಳಿರತಕ್ಕಂಥವ ಇವ ಸುಪರ್ಣ. ಇವ ಏನು ಮಾಡುತ್ತಾನೆ, ಇನ್ನೊಂದು ಸುಪರ್ಣಗಳನ್ನೇ ನುಂಗುತ್ತಾನೆ. ಎಂಥ ಸುಪರ್ಣ, ಜಗತ್ತನ್ನೇ ನುಂಗುವ ಹಕ್ಕಿಗಳನ್ನು ನುಂಗಿಬಿಡುತ್ತಾನೆ. ರುದ್ರದೇವರು ಜಗತ್ತನ್ನೇ ನುಂಗುತ್ತಾರೆ ಸಂಹಾರ ಕಾಲದಲ್ಲಿ, ಬ್ರಹ್ಮದೇವರು ಅಷ್ಟೇ, ಎಲ್ಲವನ್ನ. ಅಂಥ ಅವರನ್ನೇ ನುಂಗುವ ಹಕ್ಕಿ ಇವ. ಎಲ್ಲಿಗೆ ಬಂತು, ಬರೇ ಮೀನನ್ನು ಹಿಡಿದು ತಿನ್ನುವ ಹಕ್ಕಿ ಬಕಾಸುರ. ಅವ ನೋಡಿದ ಇವನನ್ನು ಹಿಡಿಯಬೇಕು ಅಂತ ಬಂತ. ಇಂಥ ಬಕಾಸುರ ಮೊದಲಾದ ಹಕ್ಕಿಗಳನ್ನು ಏನು ಕಡಲೇ ಬೀಜ ಥರ ನುಂಗಿಬಿಡುವಂಥ ರುದ್ರಾದಿ ದೇವತೆಗಳೆಂಬ ಹಕ್ಕಿಗಳನ್ನೇ ನುಂಗುವ ದೊಡ್ಡ ಹಕ್ಕಿ ಇವ. ಅವನನ್ನು ನುಂಗಲಿಕ್ಕೆ ಈ ಬಕಾಸುರ ಬಂದ, ಅದು ಇಲ್ಲಿ ವಿಶೇಷ. ಅಂಥ ತಂ ವಿಶ್ವಾದ್ಭುತ ಲುಬ್ಧಕಂ, ಭುವನದಲ್ಲಿ ಅದ್ಭುತವಾದ ಬೇಟೆಗಾರ ಇವ. ಅಂಥ ಬೇಟೆಗಾರ ಚಿಕ್ಕ ಶಿಶುರೂಪದ ಹಾಗೆ ನಿಂತಿದ್ದಾನೆ ಕೃಷ್ಣ. ಅವನ ಕುರಿತು ಇವ ಚಿಕ್ಕವ ಹುಡುಗ ಅಂತ ಕೇಳಿ ವಿಶ್ವಾದ್ಭುತ ಲುಬ್ಧಕಂ ಶ್ರುತ್ವಾ, ಏನು ಚಿಕ್ಕ ಹುಡುಗ ಇದ್ದಾನೆ ತುಂಬ ಇದು ಮಾಡ್ತಾನಲ್ವಾ ಅಂತ ಅವನ ಹತ್ರ ಬರ್ತಾ ಇದ್ದಾನೆ. ದಿತಿ ಸುತಃ ಶ್ರುತ್ವಾ ಬಕೋ ಅಭ್ಯಾಯಯೌ, ಕೃಷ್ಣನ ಮೇಲೆ ಬಂದ. ಹೇಗಿತ್ತು ಅಂದರೆ ಹೇಳ್ತಾ ಇದ್ದಾರೆ, ನೂನಂ ಮೀನತನುಂ ತಿಮಿಂಗಿಲಮಿವ ವ್ಯತ್ಯಸ್ತ ಬುದ್ಧಿರ್ಬಕಃ. ಅದಕ್ಕೆ ಹೇಳ್ತಾ ಇದ್ದಾರೆ, ಇವ ಹೇಗ್ ಬಂದ ಅಂದರೆ ಹೇಳ್ತಾ ಇದ್ದಾರೆ, ಈ ಪಕ್ಷಿಗಳು ಮೀನನ್ನು ತಿಂದು ಬದುಕುತ್ತೆ, ಆದರೆ ಮೀನು ಅಂದುಕೊಂಡು ತಿಮಿಂಗಿಲದತ್ರ ಬಂದರೆ ಆ ಪಕ್ಷಿಯನ್ನೇ ನುಂಗ್ಬಿಡುತ್ತೆ ತಿಮಿಂಗಲ. ಹೌದರು, ಮೀನಿಗೂ ತಿಮಿಂಗಲಕ್ಕೂ ವ್ಯತ್ಯಾಸ ಇಲ್ವ. ಇವನು ಏನಂದುಕೊಂಡ? ತಿಮಿಂಗಲವನ್ನು ನೋಡಿದ ಚಿಕ್ಕ ಮೀನು ಅಂದುಕೊಂಡ. ಕೃಷ್ಣ ಬುದ್ಧಿ ಕೊಟ್ಟ, ಯಾಕೆ ಇವ ದೊಡ್ಡ ತಿಮಿಂಗಲ ಆದರೂ ಚಿಕ್ಕ ರೂಪದಿಂದ ಬಂದ, ಅದಕ್ಕೆ ಚಿಕ್ಕ ಮೀನು ಅಂದುಕೊಂಡ. ಇವ ಅವನನ್ನು ನುಂಗಿ ಹಾಕಿದ. ಅದನ್ನು ಹೇಳ್ತಾ ಇದ್ದಾರೆ, ವ್ಯತ್ಯಸ್ತ ಬುದ್ಧಿರ್ಬಕಃ. ಕೃಷ್ಣನ್ ನೋಡಿ ಅವನ ಬುದ್ಧಿ ವ್ಯತ್ಯಸ್ತ ಆಯಿತು. ಅಂದರೆ ತಿಮಿಂಗಲವನ ನೋಡಿ ಚಿಕ್ಕ ಮೀನು ಅಂದುಕೊಂಡು ಬಂದ. ಅಂದರೆ ಇಲ್ಲಿ ಹೇಗೆ ಭಗವಂತನ ಯಥಾಸ್ಥಿತಿ, ಇವನೆಂಥವ ಎಂಬ ಶಕ್ತಿ, ಇವನ ಶಕ್ತಿ ಸಜ್ಜನರಿಗೆ ಪರಿಚಯ ಆಗುತ್ತೆ ಗುರುಗಳ ಮೂಲಕ, ದುಷ್ಟರಿಗೆ ಪರಿಚಯ ಆಗಲ್ಲ, ಗೊತ್ತಾಗಲ್ಲ ಅವರಿಗೆ ಎಂಬುದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಂತರ ಕೃಷ್ಣ ತ್ವನ್ನಾಮ ಜಿಹ್ವಾ ನ ಕಥಯತಿ ಮಮೇತ್ಯಸ್ಯಮ ಆದರ್ಶಯನ್ ಸ್ವಪಕ್ಷೌ ನೋ ಕೃಷ್ಣ ಪಕ್ಷಸ್ತ್ವಿತಿ ವಿಷದಯಿತುಂ ಪೋ ಪ್ರೋತ್ಕ್ಷಿಪನ್ನಂಘ್ರಯುಗ್ಮಂ. ಪಶ್ಚಾದ್ಭಾಗೆ ವಿಧುನ್ವನ್ ಹರಿನಿಲಯಮಹಿ ಸಂಗಭೀತ್ಯೇಶ ಕೇಶಂ ಮತ್ವಾ ವ್ಯೋಮಾಧ್ವನಾಸೌ ಯದುಕುಲತಿಲಕಂ ಸತ್ವರೋಭ್ಯಾ ಜಗಾಮ. ಆ ಬಕಾಸುರ ಬರುವಾಗ ಹೇಗೆ ಬಂದ? ಬಾಯಿ ತೆಕ್ಕೊಂಡು ಬಂದಂತೆ. ಅದು ಹೇಗಿತ್ತು ಹೇಳ್ತಾ ಇದ್ದಾರೆ. ಹೇ ಕೃಷ್ಣ ತ್ವನ್ನಾಮ ಜಿಹ್ವಾ ನ ಕಥಯತಿ, ಏ ನೋಡು ನನ್ನ ನಾಲಿಗೆ ನಿನ್ನ ಕಥೆಯನ್ನು ಹೇಳಲ್ಲ ಅಂತ ತೋರುವಂತೆ ಬಾಯಿ ತೆಕ್ಕೊಂಡು ಬಂದ. ಮಮೇತಿ ಹಾಸ್ಯಂ ಆದರ್ಶಯನ್, ನೋಡು ಎಲ್ಲಾದರೂ ನನ್ನ ನಾಲಿಗೆ ನಿನ್ನ ನಾಮಸ್ಮರಣೆ ಮಾಡುತ್ತಾ ಅಂತೇಳಿ ಬಾಯಿ ತೆಗೆದು ತೋರಿಸ್ತಾ ಇದ್ದಂತೆ. ಇನ್ನು ಸ್ವಪಕ್ಷವು, ಎರಡು ರೆಕ್ಕಗಳನ್ನು ತೋರಿಸಿದ್ದಂತೆ, ನನ್ನ ಪಕ್ಷಗಳು ನೋಡು, ನಿನ್ನ ಪಕ್ಷದವನಲ್ಲ ನಾನು ಹೇಳ್ತಾ ಇದ್ದಾರೆ. ಸೌಪಕ್ಷೌ ನೋ ಕೃಷ್ಣ ಪಕ್ಷ ಸ್ಥಿತಿ ವಿಷದಯಿತು, ಹಾ ನನ್ನ ಪಕ್ಷಗಳು ನೋಡಯ್ಯ, ನಾನು ನಿನ್ನ ಪಕ್ಷದವನಲ್ಲ ಅಂತ ತೋರಿಕೊಡಲಿಕ್ಕೆ ಪ್ರೋತ್ಕ್ಷಿಪನ್ನಂಘ್ರಯುಗ್ಮಂ. ನಂತರ ವಿಶೇಷವಾಗಿ ಪಶ್ಚಾದ್ಭಾಗೆ ವಿಧುನ್ವನ್ ಹರಿ ನಿಲಯ ಮಹಿ ಸಂಘ ಭೀತ್ಯೇಶ ಕೇಶಂ. ಅದಕ್ಕೆ ಆ ಬಕಪಕ್ಷಿ ಬರುವಾಗ ಬಾಯಿ ತೆಕ್ಕೊಂಡು ಬಂತು, ಆ ಎರಡು ರೆಕ್ಕೆಗಳನ್ನು ಹಾರಿಸ್ತಾ ಬಂತು, ಇನ್ನು ಕಾಲು ಭೂಮಿಗೆ ಅಂಟಿಲ್ಲ, ಅದು ಹಾರುವಾಗ ಕಾಲು ಮೇಲಕ್ಕೆ ಜಾಡಿಸಿಕೊಂಡು ಮೇಲಕ್ಕೆ ಏಳುತ್ತಲ್ಲ, ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಏನದು ಅಂದರೆ, ಅಯ್ಯ ಹರಿ ನಿಲಯ ಮಹಿ ಸಂಘ ಭೀತ್ಯ, ಆ ಕೃಷ್ಣನಿರುವ ಭೂಮಿಯ ಸಂಪರ್ಕ ನಂಗಾದೀತು ಎಂಬ ಭಯದಿಂದ ಎರಡು ಕಾಲುಗಳನ್ನು ಹಿಂದೆ ಜಾಡಿಸ್ತಾ 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 ಬಂದಂತೆ. ಆ ಬರುವ ಕಾಲಕ್ಕೆ ಈಶಕೇಶಂ ಮತ್ವಾ ವ್ಯೋಮ ಅಧ್ವನ ಅಸೌ, ರುದ್ರದೇವರು ಇಡೀ ಆ ಗಂಗೆಯನ್ನು ಹಿಡೀಲಿಕ್ಕೆ ಹೋದಾಗ, ತನ್ನ ಶಿಖೆಯಲ್ಲಿ ಕಟ್ಟಲಿಕ್ಕೆ ಹೋದಾಗ ಕೂದಲೆಲ್ಲ ಹರಡಿದ್ರು, ಅದಕ್ಕೆ ವ್ಯೋಮಕೇಶ ಅಂತ, ಇಡೀ ಆಕಾಶವೆಲ್ಲ ಕೂದಲು ಬಂತು. ಅದಕ್ಕೆ ನಾನು ಈ ಕೃಷ್ಣನಿರುವ ಭೂಮಿಯ ಸಂಪರ್ಕ ನನ್ನ ಕಾಲ್ ಮಾಡಬಾರ್ದು, ಇನ್ನೆಲ್ಲಿ ಮಾಡಬೇಕು ಅಂದರೆ ರುದ್ರದೇವರ ಕೇಶ ಹರಡಿತ್ತಲ್ಲ, ಅದಕ್ಕೆ ಆಕಾಶದಲ್ಲೇ ಕಾಲು ಬಡ್ಕೊಳ್ತಾ ಇದ್ದಂತೆ. ನಂತರ ವಿಶೇಷವಾಗಿ ಆ ಗಗನ ಮಾರ್ಗ, ರುದ್ರದೇವರ ಒಂದು ಕೇಶಗಳು ಹರಡಿದ ಮಾರ್ಗ ಅಂತ, ಆ ಕೃಷ್ಣನ ಮೇಲೆ ವ್ಯೋಮಾಧ್ವನ ಅಸೌ ಯದುಕುಲ ತಿಲಕಂ ಸತ್ವರೋಭ್ಯಾ ಜಗಾಮ. ಆ ಗಗನ ಮಾರ್ಗದಿಂದ ಬಂದ ಒಂದು ಒಟ್ಟಾರೆ ಇಲ್ಲಿ ಏನು, ಬಕಪಕ್ಷಿ ಕೃಷ್ಣನ ಮೇಲೆ ಬಾಯಿ ತೆಗೆದು ಎರಡು ಪಕ್ಷಗಳನ್ನು ಅಲುಗಾಡಿಸ್ತಾ ಎರಡು ಕಾಲನ್ನು ಮೇಲಕ್ಕೆ, ಭೂಮಿಯಿಂದ ಮೇಲಕ್ಕೆತ್ತಿ ಜಾಡಿಸ್ತಾ ಬಂತು. ಹೇಗೆ ಬಂತು? ಆಕಾಶ ಮಾರ್ಗದಿಂದ ಕೃಷ್ಣನ ಹಿಡಿಯಲಿಕ್ಕೆ ಬಂತು. ಇದು ಹೇಳಲಿಕ್ಕೆ ಬಂದಿದ್ದು. ಅದರಲ್ಲಿ ಹೇಗೆ ಹೇಗೆ ಹೇಳಿದ್ದಾರೆ, ಬಾಯಿ ತೆಗೆದು ಬಂತು. ಅದು ಹೇಳಿದರು, ನೋಡ್ಕೋ ನನ್ನ ಬಾಯಿಯಲ್ಲಿ ನಿನ್ನ ನಾಮ ಏನಾದರೂ ಬರ್ತಾ ಇದೆಯಾ ನೋಡು. ಬರ್ತಾ ಇಲ್ಲ. ನನ್ನ ಪಕ್ಷಗಳು ನೋಡು, ನಾನು ನಿನ್ನ ಪಕ್ಷದವನಲ್ಲ. ನನ್ನ ಕಾಲು ನೋಡು, ನೀನಿರುವ ಭಾಗದಲ್ಲಿ ನನ್ನ ಕಾಲು ನಿಲ್ಲಲ್ಲ. ನಾನು ರುದ್ರದೇವರನ್ನು ಆಶ್ರಯ ಮಾಡಿಕೊಂಡು ಬರ್ತೇನೆ. ರುದ್ರನೇ ಸರ್ವೋತ್ತಮ ಎಂಬ ಆಕಾಶದಿಂದ ನಾನು ಹಾರಿ ನಿನ್ನ ಮೇಲೆ ಬರ್ತೇನೆ ಅಂತ ಬಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಕಾಲುಗಳನ್ನು ಹಿಂದಕ್ಕೆ ತಕ್ಕೊಂಡಲ್ಲ, ಯಾಕೆ ಅಂದರೆ ಕೃಷ್ಣನ ಸಂಪರ್ಕವಾದ ಭೂಮಿ, ಆ ಭೂಮಿಯ ಮೇಲೆ ಕಾಲಿಟ್ಟರೆ ತನ್ನ ಪಾದಗಳು ಕೃಷ್ಣನ ಕಡೆ ಹೋಗ್ಬಿಡುತ್ತೆ, ಕೃಷ್ಣನ ಮೇಲೆ ಒಳ್ಳೆ ಬುದ್ಧಿ ಬಂದ್ಬಿಡುತ್ತೆ, ಅದು ಬರಬಾರ್ದು ಅಂತ ಕೃಷ್ಣನಿರುವ ಭೂಮಿಯಲ್ಲಿ ತನ್ನ ಕಾಲು ಹಾಕದೇ ಹಿಂದಕ್ಕೆ ತೆಕ್ಕೊಂಡ. ನಂತರ ಗಗನ ಅಂದರೆ ರುದ್ರದೇವರೇ ಸರ್ವೋತ್ತಮ ಎಂಬ ಮತವನ್ನು ಆಶ್ರಯಿಸಿ ಬಂದ ಕೃಷ್ಣನ ಮೇಲೆ. ಒಟ್ಟಾರೆ ಇದನ್ನು ವ್ಯತಿರೇಕವಾಗಿ ತಗೊಂಡ್ರೆ ನಮಗೆ ಹೇಳ್ತಾ ಇದ್ದಾರೆ, ನಾಲಿಗೆಯಲ್ಲಿ ದೇವರ ನಾಮ ಇರಬೇಕು, ನಾವು ವಿಷ್ಣು ಪಕ್ಷದವರಾಗಬೇಕು, ಅವ ನಿಂತಿದ್ದ ಕ್ಷೇತ್ರ ತೀರ್ಥಗಳಲ್ಲಿ ನಮ್ಮ ಪಾದಗಳು ಹೋಗಬೇಕು ಹೋಗಬೇಕು, ನಾವು ಆಕಾಶ ಅಂದರೆ ರುದ್ರದೇವರ ಮಾರ್ಗದಲ್ಲಿ, ರುದ್ರದೇವರೇ ಸರ್ವೋತ್ತಮ ಎಂಬ ಮಾರ್ಗದಲ್ಲಿ ಹೋಗಬಾರದು, ವಾಯುದೇವರನ್ನು ಆಶ್ರಯಿಸಿ ಭೂಮಿಯ ಮೇಲೆ ಬರಬೇಕು ದೇವರ ಶರಣಾಗತರಾಗಲಿಕ್ಕೆ ಎಂಬುದನ್ನು ತೋರಿಕೊಟ್ರು. ಹಾಗೆ ಬಾರದೇ ಇರುವವರು ಯಾರು ಅಂದರೆ ಆ ದೈತ್ಯರು ಅಂತ ವಿಶೇಷವಾಗಿ ತೋರಿಕೊಡ್ತಾ ಇದ್ದಾರೆ. ನಂತರ ಹರಿಂ ಪ್ರಜಗ್ರಾಸ ತತಃ ಖಲೋಸೌ ರುರೋಧ ಕಂಠಶ್ವಸನಂ ಜ್ವಲಂಸಃ ಪುನಶ್ಚ ಚರ್ದ ಸಯೇವ ನೂನಂ ನಿರಕ್ರಮೀತ್ತಸ್ಯ ಹೃದೋಘ ಪೂರ್ಣಾತ್. ನಂತರ ಬಂದ, ಎರಡೂ ಬಾಯಿ ತೆಗೆದ, ಆ ಬಾಯಿಯ ಎರಡು ತುಟಿಗಳನ್ನು ತೆಗೆದ, ಕೃಷ್ಣನನ್ನ ನುಂಗಿದ. ಹರಿಂ ಪ್ರಜಗ್ರಾಸ ತತಃ ಖಲೋಸೌ, ಖಲ ಇವ ದುಷ್ಟ ಆ ದೇವರನ್ನು ನುಂಗಿದ. ಆತ ಕೃಷ್ಣ ಕಂಠಸ್ಥಾನಕ್ಕೆ ಬಂದ. ರುರೋಧ ಕಂಠಶ್ವಸನಂ ಜ್ವಲಂಸಃ, ಕೃಷ್ಣ ಏನು ಮಾಡಿದ ಅಂದರೆ ಆ ಕಂಠದಲ್ಲಿ ಬಂದಿರತಕ್ಕಂಥ ಕೃಷ್ಣ ಅವನ ಉಸಿರನ್ನು ತಡೆದು ಕಂಠಶ್ವಸನಂ ರುರೋಧ ಜ್ವಲನ್, ಉರಿತ ಉರಿತ ಅವನ ಉಸಿರು ಕಟ್ಟುವಂತೆ ಮಾಡಿದ. ಅಷ್ಟೇ ಅಲ್ಲ, ಪುನಶ್ಚ ಚಚ್ಛರ್ದ ಸಯೇವ ನೂನಂ. ಅವಾಗ ಅವನು ಕೂಡಲೇ ಕೃಷ್ಣನ ಹೊರಗೆ ಹಾಕಿದ. ನಿರಕ್ರಮೀತ್ತಸ್ಯ ಹೃದೋಘ ಪೂರ್ಣಾತ್. ಅದಕ್ಕೆ ಹೇಳ್ತಾ ಇದ್ದಾರೆ, ಪಾಪ ತುಂಬಿದೆ ಅವನ ಹೃದಯದಲ್ಲಿ, ಅದರಿಂದ ಕೃಷ್ಣ ತಾನಾಗಿಯೇ ಹೊರ ನಡೆದ ಎಂಬುದು ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಅವನು ಹೊರ ಹಾಕೋದಲ್ಲ, ಕೃಷ್ಣನೇ ಹೊರಗೆ ಬಂದು ಬಿಟ್ಟ. ಮಹಾ ಪಾಪ ತುಂಬಿತ್ತು ಒಳಗೆ. ಅಂದರೆ ಇಲ್ಲಿ ವಿಶೇಷವಾಗಿ ದೇವರನ್ನ ನುಂಗಲಿಕ್ಕೆ ನೋಡಿದರೆ ಪಾಪ ತುಂಬಿದ ಹೃದಯದವ ದೇವರನ್ನ ನುಂಗಲಿಕ್ಕ ನೋಡಿದರೆ ಅವನ ಉಸಿರು ಕಟ್ಟುವಂತೆ ಮಾಡಿ ದೇವ ಹೊರಗೆ ಬಂದ, ಬೆಂಕಿಯಂತೆ ಉರಿದ. ನಂತರ ಅವನು ಕೃಷ್ಣನ ಹೊರಗೆ ಹಾಕಿದ, ಕೃಷ್ಣ ತಾನೇ ಬಂದ ಹೊರಕ್ಕೆ. ಇಲ್ಲಿ ಹೇಳ್ತಾ ಇದ್ದಾರೆ, ದುಷ್ಟರಾದವರು ಪಾಪ ತುಂಬಿದ ಮನಸ್ಸಿನವರು ದೇವರನ್ನ ಒಳಗೆ ಕರೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೂ ದೇವರು ಒಳಗೆ ಎಟಕಲ್ಲ, ದೇವರ ತೇಜಸ್ಸು ಅವರಿಗೆ ಎಟಕಲ್ಲ. ಅವರು ದೇವರ ಚಿಂತನೆಯನ್ನೇ ಬಿಟ್ಟು ಬಿಡುತ್ತಾರೆ, ದೇವರೂ ಅವರ ಮನಸ್ಸಿನಿಂದ ಹೊರಗೆ ಬಂದು ಬಿಡುತ್ತಾನೆ. ಪಾಪ ಇದ್ದ ಕಡೆ ದೇವರು ಇರಲ್ಲ. ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾನೆ. ಅವನ ಹೃದಯ ಪ್ರವೇಶ ಅಂದರೆ ಕಂಠದಿಂದ ಹೃದಯಕ್ಕೆ ನೋಡಿದ, ಅಲ್ಲಿ ಪಾಪವೇ ಇತ್ತು, ಬೇಡ ಅಂತ ಹೊರಗೆ ಬರ್ತಾ ಇದ್ದಾನಂತೆ. ಹಾಂ, ಇಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಈ ಪಾಪಿಗಳು ಏನು ಮಾಡ್ತಾ ಇರ್ತಾರೆ ಅಂದರೆ, ದೇವರನ್ನೇ ನುಂಗುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಅಂದರೆ ಏನು, ವೇದದಲ್ಲಿ ಬಂದಿರತಕ್ಕಂಥ ಭಗವಂತನ ವಿಚಾರ ಅದು ಜಗತ್ತಿಗೆ ಗೊತ್ತಾಗ್ತಾ ಇದ್ದರೆ, ಜಗತ್ತಿಗೆ ಗೊತ್ತಾಗ್ತಾ ಇದ್ದರೆ ಆ ಭಗವಂತನನ್ನು ಬಚ್ಚಿಡಲಿಕ್ಕೆ ನೋಡಿದರೆ ಅದು ಆಗದೆ ದೇವರು ಹೊರಗೆ ಬಂದು ಬಿಡುತ್ತಾರೆ. ಇವರಿಗೆ ದೇವರನ್ನು ಬಚ್ಚಿಡುವ ಸಾಮರ್ಥ್ಯವಿಲ್ಲ. ಭೂಮಿ, ಗೋಕುಲ ಅಂದರೆ ವೃಂದಾವನದ ಭೂಮಿ, ಆ ಭೂಮಿಯ ಮೇಲೆ ಕೃಷ್ಣ ಇದ್ದಾನೆ. ನೋಡಿ, ಭೂಮಿಯನ್ನು ಏನಂತ ಕರೀತಾರೆ, ಗೋತ್. ಗೋ ಅಂದರೆ ಭೂಮಿಗೆ ಹೆಸರು, ಗೋ ಅಂದರೆ ವೇದಗಳಿಗೆ ಹೆಸರು, ಗೋ ಅಂತ ಹೇಳಿದರೆ ಕಿರಣಗಳಿಗೆ ಹೆಸರು, ಸೂರ್ಯ ಕಿರಣಗಳಿಗೆ ಗೋ ಅಂತ ಹೆಸರು, ಭೂಮಿಗೂ ಗೋ ಅಂತ ಹೆಸರು, ವಿಶೇಷವಾಗಿ ವೇದಗಳಿಗೆ ಗೋ ಅಂತ ಹೆಸರು. ಕೃಷ್ಣ ಸೂರ್ಯ ಕಿರಣಗಳಲ್ಲೂ ತುಂಬಿದ್ದಾನೆ, ವೇದದಲ್ಲಿ ತುಂಬಿದ್ದಾನೆ, ಭೂಮಿಯ ಮೇಲೆ ತುಂಬಿದ್ದಾನೆ. ಅಂದರೆ ವೇದಗಳು ದೇವರನ್ನು ಎತ್ತಿ ತೋರ್ತಾ ಇವೆ, ಭೂಮಿಯು ದೇವರನ್ನು ಎತ್ತಿ ತೋರ್ತಾ ಇದ್ದಾಳೆ. ಸೂರ್ಯ ಕಿರಣಗಳು ದೇವರನ್ನು ಎತ್ತಿ ತೋರುತ್ತಾ ಇವೆ. ಅಂಥ ಎತ್ತಿ ತೋರುವ, ಜಗತ್ತಿಗೆ ದೇವರನ್ನು ತೋರುವ ಪ್ರಯತ್ನ ನಡೀತಾ ಇದ್ದರೆ ಅಂಥ ದೇವರನ್ನು ಮರೆಮಾಚುವ ಪ್ರಯತ್ನ ಮಾಡುತ್ತಾರೆ ದುಷ್ಟರು. ಏನು ಮಾಡುತ್ತಾರೆ, ಆ ವೇದದಿಂದ ದೇವರ ಅರ್ಥವನ್ನು ತೆಗೆದು ಬಿಡುತ್ತಾರೆ, ಭೂಮಿಯಿಂದಲೇ ದೇವರ ಪ್ರತಿಮೆಗಳನ್ನೇ ತೆಗೆದು ಬಿಡುತ್ತಾರೆ. ವೇದದಿಂದ ದೇವರ ಅರ್ಥವನ್ನೇ ತೆಗೆದು ಬಿಡುತ್ತಾರೆ, ಭೂಮಿಯಿಂದ ಆ ದೇವರ ಪ್ರತಿಮೆಗಳನ್ನೇ ಎಲ್ಲವನ್ನೂ ಧ್ವಂಸ ಮಾಡಲಿಕ್ಕೆ ನೋಡುತ್ತಾರೆ. ಹಾಗೆ ವಿಶೇಷವಾಗಿ ಎಲ್ಲರ ತಿಳುವಳಿಕೆಯಿಂದಲೂ ದೇವರನ್ನು ತೆಗೆದು ಬಿಡಲಿಕ್ಕೆ ನುಂಗಲಿಕ್ಕೆ ನೋಡುತ್ತಾರೆ. ತೆಗೆಯೋದೊಂದು ಕೈಯಿಂದಲ್ಲ, ಬಾಯಿಯಿಂದ ನುಂಗಲಿಕ್ಕೆ, ಅಂದರೆ ಬಾಯಿ ಮೂಲಕ ಎಲ್ಲರ ತಲೆಯಲ್ಲಿರುವ ದೇವರನ್ನು ತೆಗೆಯಲಿಕ್ಕೆ ನೋಡುತ್ತಾರೆ. ವೇದಗಳಿಗೆ ಅಪವ್ಯಾಖ್ಯಾನವನ್ನು ಮಾಡಲಿಕ್ಕೆ ನೋಡುತ್ತಾರೆ, ಭೂಮಿಯ ಮೇಲಿರುವ ದೇವರ ನುಂಗಿಬಿಡುತ್ತಾರೆ. ಇಷ್ಟೆಲ್ಲ ಮಾಡಲಿಕ್ಕೆ ಹೋದರೆ ದೇವ ಅವರ ಒಳಗೆ ಹಿಡಿಯಲ್ಲ, ಬೆಂಕಿಯಂತೆ ಅವರ ಉಸಿರು ಕಟ್ಟುವಂತೆ ಮಾಡಿ ಜಗತ್ತಿಗೆ ಕಾಣುವಂತೆ ಹೊರಗೆ ಬಂದು ಬಿಡುತ್ತಾನೆ ಎಂಬುದನ್ನು ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ ವಾದ್ಯರಾಜರು. ಒಂದು ಪದ್ಯದಲ್ಲಿ ಅನೇಕ ಮುಖದಿಂದ ಅರ್ಥಗಳನ್ನು ತೋರಿಕೊಡ್ತಾ ಹೋಗ್ತಾರೆ. ಇನ್ನು ಯಾರು ಮೇಲ್ನೋಟಕ್ಕೆ ಬಕಪಕ್ಷಿ ಹೇಗಿರುತ್ತೆ, ಬಿಳಿಯಾಗಿರುತ್ತೆ. ಬಿಳಿಯಾದ ಬಕಪಕ್ಷಿ ನೋಡಲಿಕ್ಕೆ ಚಂದ, ಆದರೆ ಹೃದಯ ತುಂಬ ಕೆಸರೆ. ಅದಕ್ಕೆ ಆ ಬಕಪಕ್ಷಿಯಂತೆ ಇರತಕ್ಕಂಥ ಯಾರು ತಪಸ್ವಿಗಳು ಅಂತ ಇರ್ತಾರಲ್ವ, ಅಂಥವರಿಗೆ ದೇವರು ಎಟಕಲ್ಲ, ದೇವರು ಎಟಕಲ್ಲ, ಎಟಕಿದ್ದಂತೆ ಮಾಡಿ ಹೊರಗೆ ಬಂದು ಬಿಡ್ತಾನೆ, ಅವರಿಗೆ ಮೋಸ ಮಾಡುತ್ತಾನೆ ಭಗವಂತ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಇಲ್ಲದಿದ್ದರೆ ಹರಿದ್ವಾರ ಅಲ್ಲಿ ಇಲ್ಲಿ ಹೋದರೆ ಎಲ್ಲಿ ನೋಡಿದರೂ ಸಾಧನೆ ಮಾಡುವರೆ, ಇವನ ಕುರಿತೇ ಗೊತ್ತಾಗದೆ ವಿಚಿತ್ರ ಚಿತ್ರ ಸಾಧನೆ ಮಾಡುತ್ತಾರೆ. ಏನು ಆಕಾಶದಲ್ಲಿ ಹಕ್ಕಿಗಳಂತೆ ಹಾರಿರ್ತಾರೆ, ಹಾಗೆ ವಿಶೇಷವಾಗಿ ನೀರಿನ ಮೇಲೆ ನಡಕೊಂಡು ಹೋಗ್ತಾ ಇರ್ತಾರೆ. ದಾಸರಂತಾರೆ, ಅಯ್ಯ ಇಷ್ಟು ಕಾಲದಿಂದ ನೀನು ಸಾಧನೆ ಮಾಡಿ ಸಾಧಿಸಿದ್ದೇನು, ಆಕಾಶದಲ್ಲಿ ಹಾರ್ತಾ ಇದ್ದೀಯ, ಈ ಹಕ್ಕಿ ಹುಟ್ಟಿದಾಗ್ಲಿಂದ ಹಾರ್ತಾ ಇದೆ, ನೀನು ಇಷ್ಟು ಪ್ರಯತ್ನ ಮಾಡಿ ಹಾರ್ತಾ ಇದ್ದೀಯ, ನೀನು ಇಷ್ಟು ಸಾಧನೆ ಮಾಡಿದ್ದು ಹಕ್ಕಿ ಥರ ಹಾರ್ಲಿಕ್ಕೇನಯ್ಯ. ಇನ್ನೊಬ್ಬ ನೀರಲ್ಲೇ ನೀರಿನ ಮೇಲೆ ಹೋಗ್ತಾ ಇದ್ದಾನೆ ನಡ್ಕೊಂಡು, ಅಯ್ಯ ಮೀನು ತಾನಾಗಿ ಹುಟ್ಟಿದಾಗ್ಲಿಂದ ನೀರಲ್ಲೇ ಮೇಲೆ ಮೇಲೆ ಹೋಗ್ತಾ ಇರುತ್ತೆ, ಮತ್ತೆ ನೀನು ಮೀನಿದ್ದಂಗೆ ಆದಿಯಲ್ಲೋ ಇಷ್ಟು ಕಾಲ ಸಾಧನೆ ಮಾಡಿ. ಆದ್ದರಿಂದ ಅವರಿಗೆಲ್ಲ ಏನು ಸಾಧನೆ ಅಂದರೆ ನಾನಾ ರೀತಿ ಡೈವರ್ಷನ್ ಬಂದ್ಬಿಡುತ್ತೆ, ದೇವರ ಕಡೆ ಬುದ್ಧಿ ಹೋಗಲ್ಲ. ಅದನ್ನೇ ಇಲ್ಲಿ ಚೆನ್ನಾಗಿ ಹೇಳಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಪಾಗ್ಬಾಲಗ್ರಹ ರೂಪಿಣೀಂ ಸಶಕಟೆ ಸಂಕಲ್ಪ್ಯ ರಜ್ಜುಗ್ರಹಾಂ ತದ್ವಾಹಾನ್ ಖರಕೇಶಿವತ್ಸ ವೃಷಭಾನ್ ನಿಶೇಷ ದೈತ್ಯಾಸುವತ್ ಸಂಯೋಜ್ಯಾನಿಲ ರೂಪ ದೈತ್ಯ ಮಧುನಾ ತಚ್ಚಿಕ್ನಮತ್ಯದ್ಭುತಂ ಕೃಷ್ಣ ಪ್ರೇಷಯತೀವ ಹಸ್ತಗಬಕೋ ಗಾಢಂ ತಮ ಪ್ರಾಪಯನ್. ಹಾ, ಇಲ್ಲಿ ವಿಶೇಷವಾಗಿ ಕೃಷ್ಣ ಈನ ಅಸುರ ಸಂಹಾರ ರೂಪ ವ್ಯಾಪಾರ ಹೇಗಿತ್ತಿದು ಅಂದರೆ, ವ್ಯವಸ್ಥಿತವಾಗಿ ಆ ಕಂಸನನ್ನು ತಮಸ್ಸಿಗೆ ಕಳಿಸುವಂಥ ಯೋಜನೆ ಆಗಿತ್ತು. ಅಂದರೆ ಹೇಗೆ ಅಂತ ಹೇಳ್ತಾರೆ, ಪೂತನೆಯಿಂದ ಪ್ರಾರಂಭ ಆಯಿತು ಕೊಲ್ಲೋದು, ಹೌದ್ ತಾನೆ? ಹಾ, ಪೂತನೆಯಿಂದ ಪ್ರಾರಂಭಿಸಿ ಬಕಾಸುನವರೆಗೆ ಇರತಕ್ಕಂಥ ಎಲ್ಲ ಕಂಸನ ಭೃತ್ಯರು ಇವರನ್ನೆಲ್ಲ ಕೃಷ್ಣ ಕೊಂದು ಕೊಂದು ಕಂಸನತ್ರಿಗೆ ಕಳಿಸಿಕೊಟ್ಟ. ಹೇಗೆ? ಅವನಿಗೆ ಕಂಸ ಪರಲೋಕ ಪ್ರಯಾಣ ಮಾಡಬೇಕಲ್ವ, ಅವನು ಸಾಯಬೇಕಲ್ವ, ಸಾಯಲಿಕ್ಕೆ ವಾಹನ ಬೇಕಲ್ವ, ಸಾಯಲಿಕ್ಕೆ ವಾಹನ ಬೇಕಲ್ವ, ಆ ವಾಹನದಂತೆ ಇವರೆಲ್ಲರನ್ನ ಕಳಿಸಿಕೊಟ್ಟಂತೆ. ಇವರೆಲ್ಲರನ್ನ ಕೊಂದು ಇವರೆಲ್ಲರನ್ನ ಅವನು ಸಾಯ್ತಾನೆ, ಸತ್ತ ಮೇಲೆ ನೀವೆಲ್ಲ ವಾಹನದಂತೆ ಅವನನ್ನು ಹೊತ್ತುಕೊಂಡು ಹೋಗ್ರಿ ಅನ್ನುವಂತೆ ಅಲ್ಲಿಗೆ ಕೃಷ್ಣ ಕಳಿಸಿಕೊಟ್ಟ ಅಂತ ಒಳ್ಳೆ ರೀತಿಯಲ್ಲಿ ತಿಳಿಸಿಕೊಡ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಾಗ್ ಬಾಲಗ್ರಹ ರೂಪಿಣೀಂ. ಹಾ, ಹಿಂದೆ ಮೊದಲಿಗೆ ವಿಶೇಷವಾಗಿ ಪೂತಣಿಯನ್ನ ತಾನು ಸಂಹಾರ ಮಾಡಿದ. ಹಾ, ಇಲ್ಲಿ ಹೇಳ್ತಾರೆ ಆದಮೇಲೆ ಶಕಟಾಸುರನ ಕೊಂದ. ಅದಕ್ಕೆ ಶಕಟಾಸುರನೇ ವಾಹನ, ಶಕಟಾಸುರನ ಕೊಂದ, ಅವನ ಕಳಿಸ್ಕೊಟ್ಟ, ನೀನೇ ಈ ಕಂಸನನ್ನು ಕರ್ಕೊಂಡು ಹೋಗೋ ವಾಹನ ಆಗುವಂತ ಗಾಡಿ. ನಂತರ ಪೂತಣ, ಪೂತಣೆಯನ್ನು ಕೊಂದು ಕಳಿಸಿಕೊಟ್ಟ. ಬರೇ ಗಾಡಿ ಇದೆ, ಗಾಡಿಗೆ ಓಡಿಸುವ ಸಾರಥಿ ಬೇಕು, ಅದಕ್ಕೆ ನೀನೇ ಸಾರಥಿಯಾಗಿ ಹೋಗುವಂತ ಅವಳನ್ನು ಕೊಂದು. ಅಂದರೆ ಮೊದಲು ಕೊಂದದ್ದು ಪೂತಣಿಯನ್ನು, ನಂತರ ಶಕಟಾಸುರ. ಅದಕ್ಕೆ ಮುಂದೆ ಬಂಡಿ ಬರಲಿಕ್ಕಿದೆ, ಸಾರಥಿ ಮೊದಲು ಹೋಗಲಿ ಅಂಥೇಳಿ ಸಾರಥಿಯನ್ನು ಕೊಂದು, ಅವಳನ್ನು ಕೊಂದು ನೀನು ರೆಡಿಯಾಗಿರು, ಕಂಸ ಸತ್ತಾಗ ನೀನು ಸಾರಥಿ ಪೋಸ್ಟ್ಗೆ ರೆಡಿಯಾಗಿರಬೇಕು ಅಂತ ಕಳಿಸಿಕೊಟ್ಟ. ನಂತರ ಗಾಡಿಯನ್ನು ಕಳಿಸಿಕೊಟ್ಟ ಶಕಟಾಸುರನನ್ನು. ನಂತರ ವಿಶೇಷವಾಗಿ ಹೇಳ್ತಾ ಬರ್ತಾ ಇದ್ದಾರೆ ಖರ ಮೊದಲಾದ ನಾಲ್ಕು ಜನರನ್ನು ಕೊಂದು ಹಾಕಿದ. ಅವರನ್ನೇನು ಮಾಡಿದ, ಆ ಗಾಡಿಗೆ ಬರೇ ಗಾಡಿ ಇದೆ, ಗಾಡಿ ಓಡಿಸೋಳಿದ್ದಾರೆ, ಆದರೆ ಆ ಗಾಡಿಗೆ ಎತ್ತುಗಳು ಬೇಕಲ್ಲ, ಅದು ಎತ್ತಿನ ಗಾಡಿ, ಶಕಟಾಸುರ ಅಂದರೆ ಆ ಶಕಟ ಯಾವುದು? ಬಂಡಿ ಅಂದರೆ ಕುದುರೆ ಬಂಡಿ ಅಲ್ಲ, ಎತ್ತಿನ ಬಂಡಿ. ಅದಕ್ಕೆ ಎತ್ತು ಬೇಕಲ್ಲ, ಅದಕ್ಕೆ ನಾಲ್ಕು ಎತ್ತುಗಳನ್ನು ಕಳಿಸಿಕೊಟ್ಟ, ನಾಲ್ಕು ಜನನ ಖರ ಮೊದಲಾದವರನ್ನು ಕೊಂದು ಕಳಿಸಿಕೊಟ್ಟ. ಅವರೆಲ್ಲ ಎತ್ತುಗಳಂತೆ ನೀವಿರಿ, ಸತ್ತವರು ಎತ್ತುಗಳಾಗಿರಿ, ಆ ವಾಹನಕ್ಕೆ ಕಂಸನನ್ನು ಹೊತ್ತುಕೊಂಡು ಹೋಗಿ ಅಂತ ಮೊದಲೇ ಕಳಿಸಿಕೊಟ್ಟ. ನಂತರ ವಿಶೇಷವಾಗಿ ಆ ಬಂಡಿಗೆ ಶಕ್ತಿ, ಪ್ರಾಣಶಕ್ತಿ, ಓಡಿಸುವಂಥ ಶಕ್ತಿ ಬೇಕಲ್ಲ, ತೃಣಾವರ್ತನನ್ನೇ ಕಳಿಸಿಕೊಟ್ಟ. ಈ ಅಸುರ ವೃಂದಕ್ಕೆಲ್ಲ ಪ್ರಾಣಶಕ್ತಿ ಅವನನ್ನು ಕಳಿಸಿಕೊಟ್ಟ. ನಂತರ ಆ ಗಾಡಿಗೊಂದು ಧ್ವಜ ಬೇಕಲ್ಲ, ಪಾಪ ಅವನು ಅಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ ಕಾಲಕ್ಕೆ ಸಾಧನೆ ಅವನು ಕಳಿಸ್ಕೊಳ್ಳಿಕ್ಕೆ, ಆ ಗಾಡಿಗೊಂದು ಧ್ವಜ, ಪತಾಕ ಧ್ವಜ ಬೇಕಲ್ಲ, ಅದಕ್ಕೆ ಬಕಾಸುರನನ್ನೇ ವಿಶೇಷವಾಗಿ ನೀ ಧ್ವಜವಾಗಿರು ಅಂತ ಕಳಿಸಿಕೊಟ್ಟ. ಈ ರೀತಿ ಕಂಸನ ಪರಲೋಕದ ಪ್ರಯಾಣಕ್ಕೆ ಕೃಷ್ಣ ವ್ಯವಸ್ಥೆ ಸುವ್ಯವಸ್ಥಿತವ ಒಳ್ಳೆ ಅದ್ಭುತವಾದ ರೀತಿಯಲ್ಲಿ ಮಾಡಿದ ಅಂತ. ಒಟ್ಟಾರೆ ಕಂಸನ ಜೊತೆಗೆ ಇವರೆಲ್ಲರೂ ಅಂಧಂತಮಸ್ಸಿಗೆ ಹೋಗಲಿಕ್ಕೆ ವ್ಯವಸ್ಥೆ ಕೃಷ್ಣ ಮಾಡಿದ ಎಂಬುದನ್ನು ವಾದಿರಾಜರು ಸುಂದರವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಪ್ರಾಗ್ ಬಾಲಗ್ರಹ ರೂಪಿಣೀಂ ಸಶಕಟೇ ಸಂಕಲ್ಪ್ಯ ರಜ್ಜುಗ್ರಹಾಂ ತದ್ವಾಹಾನ್ ಖರಕೇಶಿವತ್ಸ ವೃಷಭಾನ್ ನಿಶೇಷ ದೈತ್ಯಾಸುವತ್ ಸಂಯೋಜ್ಯಾನಿಲ ರೂಪ ದೈತ್ಯ ಮಧುನಾ ತಚ್ಚಿಕ್ನಮತ್ಯದ್ಭುತಂ. ಹಾ, ಇಲ್ಲಿ ವಿಶೇಷವಾಗಿರತಕ್ಕಂಥ ಈ ಶಕಟಾಸುರ ಅವನನ್ನು ಕಳಿಸಿಕೊಟ್ಟು ಹಗ್ಗ ಹಿಡಿಯುವವಳಾಗಿ ರಜ್ಜುಗ್ರಹಾಂ, ರಜ್ಜು ಅಂದರೆ ಹಗ್ಗ ಹಿಡಿಯುವಳನ್ನು ಸಾರಥಿ, ಪೂತನಿಯನ್ನು ಕಳಿಸಿಕೊಟ್ಟ. ನಂತರ ವಾಹನಗಳಾಗಿ ತದ್ವಾಹನ್, ಆ ವಾಹನಗಳಾಗಿ ಖರ ಕೇಶಿ ವತ್ಸ ವೃಷಭ, ನಾಲ್ಕು ಜನ ಖರ ಕೇಶಿ ನಾಮಕ ದೈತ್ಯ, ವತ್ಸಾಸುರ ವೃಷಭಾಸುರ ಸಂಕಲ್ಪ ಮಾಡಿದ ಇವರನ್ನು ಕಳಿಸ್ಕೊಡ್ಬೇಕು ಅಂತ. ನಂತರ ಈ ದೈತ್ಯರಿಗೆ ಉಸುರು ಬೇಕಲ್ಲ ಉಸಿರಾಡಲಿಕ್ಕೆ, ಆ ಉಸುರು ತೃಣಾವರ್ತನ ಅಂತ ಕಳಿಸಿಕೊಟ್ಟ. ನಂತರ ಹೇಳ್ತಾರೆ ಸಂಯೋಜ್ಯಾನಲ ಅನಿಲ ರೂಪ ದೈತ್ಯ ಮಧುನಾ ತಚ್ಚಿಕ್ತಮತ್ಯದ್ಭುತಂ. ನಂತರ ಈಗ ಬಕಾಸುರನನ್ನು ವಿಶೇಷವಾಗಿ ಪತಾಕದಂತೆ ಕಳಿಸಿಕೊಟ್ಟ ಅಂಥ ಅತ್ಯದ್ಭುತವಾದ ಧ್ವಜ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರೇಷಯತೀವ ಹಸ್ತಗಬಕೋ ಗಾಢಂ ತಮ ಪ್ರಾಪಯನ್. ಕೃಷ್ಣ ಎಲ್ಲರನ್ನ ತಮಸ್ಸಿಗೆ ಕಳಿಸಿಕೊಡ್ಲಿಕ್ಕೆ ಈ ಥರ ಎಲ್ಲರನ್ನ ಕೊಂದು ಹಾಕಿದ. ಹಾಗೆ ಬಕಾಸುರನ ವಧೆಯನ್ನು ಹೇಳ್ತಾ ಬರ್ತಾ ಇದ್ದಾರೆ. ಪತತ್ರಿಣಂ ತಂ ಪರಿಗೃಹ್ಯ ದುರ್ಭ್ಯಾಂ ಬಿಭಿದ್ಯ ತುಂಡಂ ವಿನಿಪತ್ಯ ಭೂಮವು ಸಯಾತನಾಮೀನ ಭುಜಂ ವಿಧಾತು ನಯೋಜಯನ್ ನಾರಕವಾಪಿಕಾಸು. ಆ ಬಕರೂಪಿ ಅಸುರ ಬಂದ, ಕೃಷ್ಣ ಅವನ ಎರಡೂ ತುಂಡಗಳನ್ನು ಎರಡು ಕೈಗಳಿಂದ ಹಿಡಿದು ವಿಶೇಷವಾಗಿ ಅದನ್ನು ಸೀಳಿ ಭೂಮಿಯ ಮೇಲೆ ಹಾಕಿದ. ವಿಭಿದ್ಯ ತುಂಡಂ ವಿನಿಪಾತ್ಯ ಭೂಮವು ಭೂಮಿಯಲ್ಲಿ ಹಾಕಿ ನಂತರ ಸಯಾತನಾ ಮೀನ ಭುಜಂ ವಿಧಾತು. ಹಾಂ, ಹೇಳ್ತಾರೆ ನಾರಕವಾಪಿಕಾಸು, ನೀನು ಎಲ್ಲ ಕಡೆ ನೀರಲ್ಲಿ ನಿಂತ್ಕೊಂಡು ಎಲ್ಲ ಮೀನುಗಳನ್ನು ತಿಂದು ಹಿಂಸೆ ಕೊಟ್ಟಿದೆಯಲ್ವಾ ಸಜ್ಜನರಿಗೆ, ಅದಕ್ಕೆ ನಿನ್ನನ್ನು ನರಕದಲ್ಲಿರುವ ಬಾವಿಗಳಲ್ಲಿ ಕಳಿಸ್ತೇನೆ. ಹೌದಾ, ಅಲ್ಲಿ ಏನು ತಿನ್ನಬೇಕು ಅಂದರೆ ಹೇಳ್ತಾ ಇದ್ದಾರೆ ಯಾತನಾ ಮೀನ ಭುಜಂ ವಿಧಾತು, ನಾನಾ ಯಾತನೆಗಳೆಂಬ ಮೀನುಗಳನ್ನು ತಿನ್ನು, ನಾನಾ ಯಾತನೆ ಭೋಜನ ಮಾಡು ಅಂತ ನ್ಯಯೋಜಯನ್ನಾರಕವಾಪಿಕಾಸು. ನರಕ ಲೋಕದಲ್ಲಿರತಕ್ಕಂಥ ಭಾವಿಗಳಲ್ಲಿ ಯಾತನೆಯನ್ನ ಪಡಲಿಕ್ಕೆ ಅವನನ್ನು ಕಳುಹಿಸಿಕೊಟ್ಟ ಅಂತ, ಅವನನ್ನು ಎರಡು ಭಾಗವಾಗಿ ಸೀಳು ಹಾಕ್ತಾ ಇದ್ದಾನೆ. ಸತ್ತ ಬಕಾಸುರ ನರಕಕ್ಕೆ ಹೋದ, ಅಲ್ಲಿ ವಿಶೇಷವಾಗಿ ಯಾತನೆಯನ್ನು ಪಡಲಿಕ್ಕೆ ಅವನನ್ನು ಕಳಿಸಿಕೊಟ್ಟ ಕೃಷ್ಣ ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತ ಯಾರಾದರೆ ವೇದ ಇತ್ಯಾದಿಗಳಿಂದ ತನ್ನನ್ನು ಮರೆಮಾಚಲಿಕ್ಕೆ ಬಾಯಿ ತೆಕ್ಕೊಂಡು ಬರ್ತಾರೋ ಅವರ ಬಾಯಿ ಸೀಳಿ ಹಾಕ್ತಾನೆ. ಅಂದರೆ ತಮ್ಮದೇ ಆದ ಬಾಯಿಯಿಂದ ಬರುವ ಮತ, ಆ ಮತದಿಂದ ದೇವರನ್ನು ಮರೆಮಾಚಲಿಕ್ಕೆ ಬಂದರೆ ಆ ಮತವನ್ನು ಸೀಳಿ ಹಾಕಿ ಅವರನ್ನು ಇನ್ನೊಮ್ಮೆ ಬಾಯಿ ತೆಗೆಯದಂತೆ ನರಕಕ್ಕೆ ಕಳಿಸಿಕೊಡುತ್ತಾನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಭಗವಂತನ ತತ್ವವನ್ನು ನಾವು ಮುಚ್ಚಿ ಹಾಕಲಿಕ್ಕೆ ನೋಡಿದರೆ ನಮ್ಮ ಮಾತುಗಳಿಂದ ದೇವರು ನಮ್ಮ ಮಾತನ್ನೇ ಸೀಳಿ ಹಾಕ್ತಾನೆ ಎಂಬುದನ್ನು ಹೇಳಿದರು. ಆಗ ಸಂಶಯ ಬರುತ್ತೆ, ನಾವು ಮಾಧ್ವರಲ್ವಾ? ನಾವು ಭಗವತ್ ತತ್ವವನ್ನೇನು ಬಾಯಿಯಿಂದ ಮುಚ್ಚಿ ಹಾಕಲಿಕ್ಕೆ ನೋಡಲ್ಲಲ್ವಾ? ಆವಾಗ ಹೇಳ್ತಾರೆ ಆಚಾರ್ಯರ ಸಿದ್ಧಾಂತವನ್ನೇ ಹೇಳತಾ, ದೇವರೇ ಸ್ವತಂತ್ರ ಅಂತ ಹೇಳತಾ, ಪ್ರಯತ್ನದ ಭಾಗ ಬಂದಾಗ ಪ್ರಯತ್ನ ದೇವರೇ ಮಾಡಿಸಬೇಕು ಜೀವನದ್ದು ಎಂಬುದು ಮರೆಮಾಚಿ ನಮ್ಮ ಪ್ರಯತ್ನ ನಾವು ಮಾಡಬೇಕು, ಅಂದರೆ ದೇವರು ನಮ್ಮಲ್ಲಿ ನಿಂತು ನಮ್ಮ ಪ್ರಯತ್ನವನ್ನು ಮಾಡಿಸಿದಾಗ ನಾವು ನಮ್ಮ ಪ್ರಯತ್ನ ಮಾಡುತ್ತೇವೆ, ದೇವ ಮಾಡಿಸ್ತಾನೆ ನಾವು ಮಾಡ್ತೀವಿ. ಅದಲ್ಲ, ನಮ್ಮ ಪ್ರಯತ್ನಕ್ಕೆ ದೇವರು ಬೇಕಾಗಿಲ್ಲ ಅಂತ ಭಗವಂತನ ಸ್ವಾತಂತ್ರ್ಯ, ಜೀವನ ಅಸ್ವಾತಂತ್ರ್ಯ ಇದು ಸ್ಪಷ್ಟ ಮಾಡದೆ ದೇವರು ಇಲ್ಲದೇನೆ ದೇವರ ವಿಶೇಷವಾದ ಅನುಗ್ರಹ, ಒಳಗೆ ದೇವರಿದ್ದು ನಮ್ಮಿಂದ ಪ್ರಯತ್ನ ಮಾಡಿಸದೇನೆ ನಾವೇ ಪ್ರಯತ್ನ ಮಾಡಲಿಕ್ಕಾಗುತ್ತೆ ಅಂತ ಹೇಳತಕ್ಕಂಥ ನಮ್ಮ ಮಾತೇ ಬಕಪಕ್ಷಿಯ ಮಾತು, ಇದು ಹೇಳಬಾರದು ಅಂತ ಹೇಳ್ತಾ ಇದ್ದಾರೆ. ಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು.